హయగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణాదేవానిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసరణసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరార్చితానంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యాగురున్ మమ. బ్రహ్మచర్య హరిప్రీతి సువిద్యాపాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాదిరాజపదద్వంద్వ వారిజాసక్తమానసాన్ విశ్వప్రియగురూన్ వందే మందోహం దేవి శుద్ధయే. సత్యం సత్యం పునః సత్యం విష్ణుతీర్థప్రసాదతః సర్వే కామాః భవంత్యేవ శపథో బింబసన్నిధౌ చింతామణిం స్వభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞానవిమలం శాంతం విజయాఖ్యగురుం భజే. శ్రీగురుభ్యో నమః. హరిః ఓం. నంతర జనమేజయ రాయ హెడతా ఇద్దాని. ఆస్తికన జొతెగే మాట్లాడతా ఇద్దాని. బాలోప్యయం స్థవిర ఇవాభాషతే నాయం బాలః స్థవిరోయం మతే మే. ఇచ్ఛామ్యహం వరమస్మై ప్రదాతుం తన్మే విప్రాః సంవిదధ్వం యథావత్. ఈ హుడుగ నోడ్లికి హుడుగనంత ఇద్దానే ఇవ, ఆదరె తుంబ వృద్ధనంతే మాట్లాడతా ఇద్దాని. ఈ బ్రాహ్మణ అవును వృద్ధ అంతనే నన్ను పరిగణిస్తా ఇద్దేనే. సంతోష ఆగిదె ನನಗೆ ಅವನ ಮಾತಿನಿಂದ. ವರವನ್ನ ಕೊಡಬೇಕು ಅಂತಿದ್ದೇನೆ ನೀವೆಲ್ಲ ಒಪ್ಪಿದರೆ. ಸದಸ್ಯರೆಲ್ಲ ಹೇಳ್ತಾ ಇದ್ದಾರೆ ಬಾಲೋಪಿ ವಿಪ್ರೋ ಮಾನ್ಯ ಏವೇಹ ರಾಜ್ಞಾಂ విద్వాన్ యో వై స పునర్వై యథావత్ సర్వాన్ కామాన్ స్తవ ఏవార్హతేద్య యథాచ నస్తక్షక ఏతి శీఘ్రం. ఈ హుడుగాదరు రాజరిగి సన్మాన మాడలికి బ్రాహ్మణనాదవ హుడుగాదరు సన్మాన మాడలికి యోగ్యం. ಅದರಲ್ಲಿ ಇವ ವಿದ್ವಾಂಸನಾಗಿದ್ದಾನೆ. ಅದರಿಂದ ಹೇಳೋದೇನಿದೆ, ಆದ ಕಾರಣ ಈ ಬ್ರಾಹ್ಮಣ ವಿಶೇಷವಾಗಿ ನಿಮ್ಮಿಂದ ಎಲ್ಲ ಒಂದು ಸತ್ಕಾರಕ್ಕೆ ಯೋಗ್ಯನಾಗಿದ್ದಾನೆ. ಅಷ್ಟೇ ಅಲ್ಲ, ತಕ್ಷಕನೂ ಬೇಗ ಬರಬೇಕು, ಅದು ನೋಡಿಕೊಳ್ಳಿ. ಅವಾಗ ಸೌತಿಗಳು ಹೇಳ್ತಾರೆ, ವ್ಯಾಹರ್ತು ಕಾಮೇ ವರದೇ ನೃಪೇ ದ್ವಿಜಂ వరం వృణీష్వేతి తథోభ్యువాచ హోతా వాక్యం నాతి హృష్టాంతరాత్మా కర్మణ్యస్మిన్ తక్షకో నైతి తావత్. జనమేజయరాజ సిద్ధనాగి ఆస్తికనిగి హెడతా ఇద్దాను, నినగ బేకాదంత వర కేళు అంత. అట్లాగే హోత్రువాదంత చండ భార్గవరు హెడతా ఇద్దారే, ಯಾಕೋ ತಕ್ಷಕನ ಮಂತ್ರದಿಂದ ಕರೆದಿವಿ ಬರಲಿಲ್ಲ. ಜನಮೇಜಯ ಹೇಳ್ತಾ ಇದ್ದ, ಯಥಾಚೇದಂ ಕರ್ಮ ಸಮಾಪ್ಯತೆ ಮೇ ಯಥಾಚ ವೈ ತಕ್ಷಕ ಏತಿ ಶೀಘ್ರಂ ತಥಾ ಭವಂತ ಪ್ರಯತಂತು ಸರ್ವೇ ಪರಂ ಶಕ್ತಿಯ ಸಹಿಮೇ ವಿದ್ವಿಷಾಣ. ಹೇ ಬ್ರಾಹ್ಮಣರೇ, ತಕ್ಷಕ ಆಹುತಿ ಆದರೆ ಹೊರತು ಯಾಗ ಪೂರ್ತಿ ಆಗಲ್ಲ. ನಿಮ್ಮ ಶಕ್ತಿಯನ್ನು ಯಥಾ ಭವಂತ ಪ್ರಯತಂತು ಸರ್ವೇ ಪರಂ ಶಕ್ತಿಯ, ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟೆಲ್ಲ ಉಪಯೋಗಿಸಿ ನೀವು ಪ್ರಯತ್ನ ಮಾಡಿ. ಯಾಕಂದರೆ ಆ ತಕ್ಷಕನೇ ನಮಗೆ ವಿದ್ವೇಷಿ. ಋತ್ವಿಜರು ಹೇಳ್ತಾ ಇದ್ದಾರೆ, ಯಥಾ ಶಾಸ್ತ್ರಾಣಿನ ಪ್ರಾಹುಹು ಯಥಾ ಶಂಸತಿ ಪಾವಕಃ ಇಂದಸ್ಯ ಭವನೇ ರಾಜನ್ ತಕ್ಷಕೋ ಭಯಪೀಡಿತ. ನಮಗೆ ಹಿಂದೆ ಶಾಸ್ತ್ರಗಳು ಹೇಳವೆ ಏನಂತ, ತಕ್ಷಕ ಇಂದ್ರದೇವರ ಶರಣಾಗತನಾಗ್ತಾನೆ ಅಂತ ಮೊದಲೇ ಹೇಳಿಬಿಟ್ಟಿ. ಅಗ್ನಿದೇವರು ಹೇಳ್ತಾ ಇದ್ದಾರೆ, ಯಥಾ ಶಂಸತಿ ಪಾವಕಃ, ಅಗ್ನಿದೇವರು ಹೇಳ್ತಾ ಇದ್ದಾರೆ, ಇಂದಸ್ಯ ಭವನೇ ರಾಜನ್ ತಕ್ಷಕೋ ಭಯಪೀಡಿತ, ಭಯಪೀಡಿತರಾಗಿ ತಕ್ಷಕ ಅಲ್ಲಿದ್ದಾನೆ. ಎಲ್ಲಿ? ಇಂದ್ರದೇವರ ಸಭೆಯಲ್ಲಿ, ಭವನದಲ್ಲಿದ್ದಾರೆ. ಯಥಾ ಸೂತೋ ಲೋಹಿತಾಕ್ಷೋ ಮಹಾತ್ಮ ಪೌರಾಣಿಕೋ ವೇದಿತವಾನ್ ಪುರಸ್ತಾತ್ ಸ ರಾಜಾನಂ ಪ್ರಾಹ ಪೃಷ್ಟಸ್ತದಾನೀಂ ಯಥಾ ಹುರು ವಿಪ್ರಾಹ ತದ್ವದೇವ ತದ್ವದೇ ತನ್ನೃದೇವ. ಅವಾಗ ಪುರಾಣಗಳು ಚೆನ್ನಾಗಿ ತಿಳ್ಕೊಂಡಿರತಕ್ಕಂಥ ಮಹಾತ್ಮ ಸೂತಪುತ್ರರಾಗಿರತಕ್ಕಂಥ ಲೋಹಿತಾಕ್ಷ, ವಿಶೇಷವಾಗಿ ಯಾಗ ಆಗಲಿಕ್ಕಿಂತ ಮೊದಲೇ ಹೇಳಿದರಲ್ಲ ಈ ಯಾಗ ಸಂಪೂರ್ಣ ಆಗಲ್ಲ ಅಂತ ಅವಾಗ ಹೇಳಿದರೆ, ಆವಾಗ ಜನಮೇಜಯರಾಯ ಪುನಃ ಕೇಳ್ತಾ ಇದ್ದಾನೆ ಲೋಹಿತಾಕ್ಷರನ್ನು. ಆವಾಗ ಲೋಹಿತಾಕ್ಷ ಹೇಳ್ತಾ ಇದ್ದ ರಾಜನ ಜೊತೆಗೆ, ರಾಜ ಬ್ರಾಹ್ಮಣರು ಏನು ಹೇಳಿದ್ದಾರೋ ಸತ್ಯ. ಪುರಾಣಮಾಗಮ್ಯ ತಥೋ ಬ್ರವೀಮ್ಯಹಂ ದತ್ತಂ ತಸ್ಮೈ ವರಮಿಂದ್ರೇಣ ರಾಜನ್ ವಸೇಹತ್ವಂ ಮತ್ಸಕಾಶೋ ಸುಗುಪ್ತಃ ನ ಪಾವಕಸ್ತ್ವಾಂ ಪ್ರದಹಿಷ್ಯತೀತಿ. ನಾನು ಪುರಾಣಗಳು ತಿಳ್ಕೊಂಡು ಹೇಳ್ತಾ ಇದ್ದೀನಿ, ಪುರಾಣದಲ್ಲಿ ಮೊದಲೇ ಬಂದಿದೆ ಇದು. ಏನದು? ಇಂದ್ರದೇವರು ತಕ್ಷಕನಿಗೆ ಹೇಳಿದ್ದಾರೆ, ಹೇ ನಾಗರಾಜ, ನಿನ್ನ ಹತ್ರ ಸುರಕ್ಷಿತವಾಗಿರು, ಆ ಅಗ್ನಿ ನಿನ್ನನ್ನು ಸುಡಲ್ಲ. ಏತಚ್ಛ್ರುತ್ವ ದೀಕ್ಷಿತಸ್ತಸ್ಯ ಮಾ ತಸ್ ತಪ್ಯಮಾನಃ ಆಸ್ತೆ ಹೋತಾರಂ ಚೋದಯನ್ ಕರ್ಮ ಕಾಲೇ ಹೋತಾಚಯತ್ತೋಪ್ಯಾಜುಹಾವಾಥ ಮಂತ್ರೈ ಅಥೋ ಮಹೇಂದ್ರ ಸ್ವಯಂ ಜಗಾಮ. ಅವಾಗ ಯಜ್ಞ ದೀಕ್ಷಿತನಾಗಿರತಕ್ಕಂಥ ಜನಮೇಜಯ ತುಂಬ ದುಃಖ ಆಯಿತು, ಯಾಕೆ ಹೀಗೆ ಮಾಡಿದ್ರಲ್ಲ. ಅವಾಗ ರಾಜ ಹೇಳ್ತಾ ಇದ್ದ, ಇಂದ್ರದೇವರು ಸಹಿತವಾಗಿ ತಕ್ಷಕನ್ನ ಯಾಗಾಗ್ನಿಯಲ್ಲಿ ಕರೆಸರಿ ಅಂತ. ಅವಾಗ ಹೋತೃವಾಗಿರತಕ್ಕಂಥ ಚಂಡಭಾಗವರು, ಹೋತಾಚ ಯತ್ತಃ ಅಸ್ಯ ಆಜುಹಾವ ಮಂತ್ರೈಹಿ ಅಥೋ ಮಹೇಂದ್ರ ಸ್ವಯಂ ಅಜಗಾಮ. ಅವಾಗ ಏಕಾಗ್ರಚಿತ್ತದಿಂದ ಮಂತ್ರಗಳ ಮೂಲಕ ಇಂದ್ರ ಸಹಿತವಾದ ತಕ್ಷಕರನ್ನು ಆವಾಹನ ಮಾಡ್ತಾ ಇದ್ದಾರೆ. ಕೂಡಲೇ ದೇವರಾಜ ಇಂದ್ರ ವಿಶೇಷವಾಗಿ ಆಕಾಶ ಮಾರ್ಗದಲ್ಲಿ ವಿಮಾನ ಮಾರ್ಗದಲ್ಲಿ ಬರ್ತಾ ಇದ್ದಾರೆ. ವಿಮಾನ ಮಾರುಹ್ಯ ಮಹಾನುಭಾವ ಸರ್ವೈರ ದೇವೈ ಪರಿಸಂಸ್ತೂಯಮಾನ ವಲಾಹ ಕೈಶ್ಚಾಪ್ಯನುಗಮ್ಯಮಾನ ವಿದ್ಯಾಧರೈರಪ್ಸರಸಾಂ ಗಣೈಶ್ಚ. ಆ ವಿಮಾನದಲ್ಲಿ ಬರುವಾಗ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ, ಅಪ್ಸರಸರು ಮತ್ತು ವಿಶೇಷವಾಗಿ ವಲಾಹ ಕೈ ಮೇಘಾಭಿಮಾನಿ ದೇವತೆಗಳು, ವಿದ್ಯಾಧರರು ಎಲ್ಲರೂ ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ, ಹಿಂದೆ ಬರ್ತಾ ಇದ್ದಾರೆ. ತಸ್ಯೋತ್ತರೆಯೇ ನಿಹಿತಸ್ಸನಾಗ ಭಯೋದ್ವಿಗ್ನ ಶರ್ಮ ನೈವಾಭ್ಯಗಚ್ಚತ್ ತತೋ ರಾಜಾ ಮಂತ್ರ ವಿದೋಬ್ರವೀತ್ ಪುನಃ ಕ್ರುದ್ಧೋ ವಾಕ್ಯಂ ತಸ್ಯ ಕಸ್ಯಾಂತಮಿಚ್ಛನ್. ಆ ಇಂದ್ರದೇವರ ಉತ್ತರೀಯದಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಯಾರು ತಕ್ಷಕ, ಭಯದಿಂದ ನಡಕ್ತಾ ಇದೆ. ಆವಾಗ ರಾಜ ಮಂತ್ರವೇತ್ತರಾಗಿರತಕ್ಕಂಥ ಚಂಡಭಾರ್ಗವರನ್ನು ಸಿಟ್ಟಿನಿಂದ ಹೇಳ್ತಾ ಇದ್ದಾರೆ ಆ ತಕ್ಷಕನ ಅಂತ್ಯವನ್ನು ಕೇಳಲಿಕ್ಕೆ. ಜನಮೇಜ ಹೇಳ್ತಾ ಇದ್ದಾನೆ, ಇಂದ್ರಸ್ಯ ಭವನೇ ವಿಪ್ರಾ ಯದಿ ನಾಗಸ್ಥ ತಕ್ಷಕ ತಮೀಂದ್ರೇಣೈವ ಸಹಿತಂ ಪಾತ ಯದ್ವಂ ವಿಭಾವಸೌ. ತಕ್ಷಕ ಇಂದ್ರದೇವರು ವಿಮಾನದಲ್ಲಿ ಬಚ್ಚಿಟ್ಟುಕೊಂಡಿದ್ದರೆ, ಅವರ ಭವನದಲ್ಲಿ ಬಚ್ಚಿಟ್ಟುಕೊಂಡಿದ್ದರೆ, ಇಂದ್ರದೇವರ ಸಹಿತವಾಗಿ ತಕ್ಷಕನನ್ನು ಅಗ್ನಿಯಲ್ಲಿ ಹಾಕಲಿ. ಆವಾಗ ಸೌತಿಗಳು ಹೇಳ್ತಾರೆ, ಜನಮೇಜಯೇನ ರಾಜ್ಞಾತು ನೋದಿತಸ್ತಕ್ಷಕಂ ಪ್ರತಿ ಹೋತಾದುಭಾವ ತತ್ರಸ್ಥಂ ತಕ್ಷಕಂ ಪನ್ನಗಂ ತಥಾ. ಆವಾಗ ವಿಶೇಷವಾಗಿ ತಕ್ಷಕನನ್ನು ಆಹುತಿಯನ್ನು ಕೊಡಲಿಕ್ಕಾಗಿ ಇಂದ್ರದೇವರ ಹತ್ರ ಇರತಕ್ಕಂಥ ತಕ್ಷಕರನ್ನು ಆಹ್ವಾನ ಮಾಡ್ತಾ ಇದ್ದಾರೆ. ಆತನ ಹೆಸರಿಂದ ಅಗ್ನಿಯಲ್ಲಿ ಆಹುತಿಗಳು ಕೊಟ್ಟರು. ಹೂಯಮಾನೇ ತಥಾ ಚೈವ ತಕ್ಷಕ ಸ ಪುರಂದರ ಆಕಾಶೇ ದದೃಶೇ ಚೈವ ಕ್ಷಣೇನ ವ್ಯತಿತಸ್ತಥಾ. ಒಂದು ಕ್ಷಣದಲ್ಲಿ ಆಹುತಿ ಕೊಟ್ಟ ಕೂಡಲೇ ಇಂದ್ರದೇ ಸಹಿತವಾಗಿ ದುಃಖ ಪಡ್ತಾ ಇರತಕ್ಕಂಥ ತಕ್ಷಕ ದರ್ಶನ ಕೊಡ್ತಾ ಇದ್ದಾರೆ. ಪುರಂದರಸ್ತು ತಂ ಯಜ್ಞಂ ದೃಷ್ಟ್ವಾ ಉರುಭಾ ಭಯಮಾವಿಶತ್ ಹಿತ್ವಾ ತು ತಕ್ಷಕಂ ತ್ರಸ್ತಃ ಸ್ವಯಮೇವ ಭವನಂ ಯಯೌ. ಆ ಯಜ್ಞನ ನೋಡಿ ಇಂದ್ರದೇವರಿಗೆ ಭಯ ಆಯಿತಂತೆ. ಅದಕ್ಕೆ ಆ ತಕ್ಷಕನನ್ನಲ್ಲೇ ಬಿಟ್ಟು ತಾವು ಹೊರಟು ಹೋಗ್ತಾ ಇದ್ದಾರೆ. ಇಂದ್ರೇ ಗತೆಂದು ಗತೇತು ನಾಗೇಂದ್ರ ತಕ್ಷಕೋ ಭಯಮೋಹಿತ ಮಂತ್ರಶಕ್ತಿಯ ಪಾವಕಾರ್ತ್ಯ ಸಮೀಪಂ ಅವಶೋ ಗತ. ಆ ಇಂದ್ರದೇವರು ಹೊರಟೋದು ಕೂಡಲೇ ತಕ್ಷಕ ಭಯದಿಂದ ಮಂತ್ರಶಕ್ತಿಗೆ ಅಧೀನನಾಗಿ ಅಗ್ನಿಜ್ವಾಲೆಗಳ ಸಮೀಪಕ್ಕೆ ಬರ್ತಾ ಇದ್ದ. ಋತ್ವಿಜರು ಹೇಳ್ತಾ ಇದ್ದಾರೆ, ವರ್ತತೆ ತವ ರಾಜೇಂದ್ರ ಕರ್ಮೈತದ್ ವಿಧಿವತ್ ಪ್ರಭೋ ಅಸ್ಮೈತು ದ್ವಿಜ ಮುಖ್ಯಾಯ ವರಂ ತ್ವಂ ದಾತುಮರ್ಹಸಿ. ನೋಡಯ್ಯ, ತಕ್ಷಕ ಬಂದಿದ್ದಾನೆ, ಇನ್ನು ಬೀಳಲಿಕ್ಕಿದ್ದಾನೆ, ಇನ್ನು ಆ ಬ್ರಾಹ್ಮಣನಿಗೆ ವರ ಕೊಡಬಹುದು. ಅವಾಗ ಜನಮೇಜಯ ಹೇಳ್ತಾ ಇದ್ದ, ಇಲ್ಲಿ ನೋಡಲಿಕ್ಕೆ ತಕ್ಷಕ ಬಿದ್ದ ಮೇಲೆ ವರ ಕೊಡು ಅಂತ ಹೇಳ್ಬೋದಾಗಿತ್ತು. ತಕ್ಷಕ ಅಗ್ನಿಯಲ್ಲಿ ಬಿದ್ದ ಮೇಲೆ ವರ ಕೊಡು ಅಂತ ಹೇಳ್ಬೋದಾಗಿತ್ತು. ಆದರೆ ಭಗವಂತನ ಸಂಕಲ್ಪ ಪ್ರಧಾನ, ಅವನೇ ಎಲ್ಲರಲ್ಲಿ ನಿಂತು ಎಲ್ಲ ಕರ್ಮ ಮಾಡಿಸ್ತಾನಾದ್ದರಿಂದ ಸುಣ್ಣ ಹಾಕ್ಲಿಕ್ಕೆ ಮೊದಲೇ ಹೇಳ್ತಾ ಇದ್ದಾರೆ, ಆ ಕೊಡಪ್ಪ ಅವನಿಗೆ ವರ. ಬಾಲಾಭಿರೂಪಸ್ಯ ತವ ಪ್ರಮೇಯ ವರಂ ಪ್ರಯಚ್ಛಾಮಿ ಯಥಾನುರೂಪಂ ವೃಣೀಶ್ವಯತ್ತೇ ಅಭಿಮತಂ ಹೃದಯ ಸ್ಥಿತಂ ತತ್ತತ್ತೇ ಪ್ರದಾಸ್ಯಾಮ್ಯಪಿ ಚೇತ್ ಅದೇಯಂ. ಹೇ ಹುಡುಗನಂತೆ ನೀನಿದ್ದೀಯ ಹೇ ಬ್ರಾಹ್ಮಣ ಬಾಲಕ, ಆದರೆ ನೀನು ಅಪ್ರಮೇಯ ಮಹಿಮ ತುಂಬ ಇದೆ, ನಿನ್ನ ಪ್ರತಿಭೆಗೆ ಮೆತುವೇ ಇಲ್ಲ, ನಿನ್ನ ಪಾಂಡಿತ್ಯಕ್ಕೆ ತುಂಬ ಇದೆ, ಆದ್ದರಿಂದ ತಕ್ಕಂಥ ವರವನ್ನು ಕೊಡಬೇಕು ಅಂತಿದ್ದೇನೆ. ನಿನ್ನ ಮನಸ್ಸಲ್ಲಿ ಏನು ಬೇಕಿದೆ ಹೇಳು ನಿರ್ಭಯವಾಗಿ. ಒಂದು ವೇಳೆ ನಾನು ಕೊಡಬಾರದಾಗಿದ್ದರೂ ನಿನ್ನ ಕೊಡ್ತೇನೆ, ಅಂದರೆ ನನಗೆ ಕೊಡಲಿಕ್ಕಾಗದೇ ಇದ್ದರೂ ಒಂದು ವೇಳೆ ಕೊಡಬಾರದ್ದಾಗಿದ್ದರೂ ನಿಂಗೆ ಕೊಡ್ತೇನೆ. ಋತ್ವಿಜರು ಹೇಳ್ತಾ ಇದ್ದಾರೆ, ಅಯಮಾಯಾತಿ ತೂರಣಂ ಸ ತಕ್ಷಕಸ್ತೆ ವಶಂ ನೃಪ ಶ್ರೂಯತೆ ಸ ಮಹಾನ್ನಾದೋ ನದತೋ ಭೈರವಂ ರವಂ. ಹೇ ರಾಜ, ಈ ತಕ್ಷಕನಾಗ ವೇಗವಾಗಿ ನಿನ್ನ ಅಧೀನಕ್ಕೆ ಬರ್ತಾ ಇದ್ದಾನೆ, ಭಯಂಕರವಾಗಿ ಕಿರುಚ್ತಾ ಬರ್ತಾ ಇದ್ದಾನೆ ನೋಡಪ್ಪ. ನೂನಂ ಮುಕ್ತೋ ವಜ್ರಭೃತ ಸ ನಾಗ ಭ್ರಷ್ಟೋ ನಾಕಾನ್ ಮಂತ್ರ ವಿಸ್ರಸ್ತಕಾಯ. ಹೇಳ್ತಾ ಇದ್ದಾರೆ, ನೂನಂ ಮುಕ್ತೋ ವಜ್ರಭೃತ ಸ ನಾಗ ವಜ್ರಭೃತ, ವಜ್ರಧಾರಿಯಾಗಿರತಕ್ಕಂಥ ಇಂದ್ರದೇವರು ಅವನ ಬಿಟ್ಟಿದಂಗದೆ. ಭ್ರಷ್ಟೋ ನಾಕಾನ್ ಮಂತ್ರ ವಿಸ್ರಸ್ತಕಾಯ. ಆ ಸ್ವರ್ಗದಿಂದ ಈ ಮಂತ್ರದಿಂದಾಗಿ ಪೂರ್ಣ ಶರೀರವೆಲ್ಲ ಕಂಪಿಸಿ ಹೋಗ್ತಾ ಬಿದ್ದಾನಿವ. ಘೂರ್ಣನ್ನಾಕಾಶೆ ನಷ್ಟಸನ್ನೋಭ್ಯಪೈತಿ ತೀವ್ರಾನ್ ನಿಶ್ವಾಸಾನ್ ನಿಶ್ವಸನ್ಪನ್ನಗೇಂದ್ರ. ವಿಶೇಷವಾಗಿ ಆಕಾಶದಲ್ಲಿ ವಿಶೇಷ ತಿರುಗಾಡತಾ ಇದ್ದಾನೆ, ಎಚ್ಚರವೇ ತಪ್ಪಿ ಹೋಗ್ತಾ ಇದೆ, ತೀವ್ರವಾದ ನಿಟ್ಟುಸಿರು ಬಿಡ್ತಾ ಇದ್ದಾನೆ, ಅಗ್ನಿಕೊಂಡ ಸಮೀಪಕ್ಕೆ ಬರ್ತಾ ಇದ್ದಾನೆ. ಆವಾಗ ಆಸ್ತಿಕ ಹೇಳ್ತಾ ಇದ್ದಾನೆ, ವರ ವರಂ ದದಾಸಿ ಚೇನ ಮಹ್ಯಂ ವೃಣೋಮಿ ಜನಮೇ ಜಯ ಸತ್ರಂ ತೇ ವಿರಮೇ ವಿರಮತ್ವೇ ಚತ್ ನ ಪತೇಯುರಿ ಹೋರಗಾ. ಅವಾಗ ಹೇಳ್ತಾ ಇದ್ದಾರೆ, ಹೇ ರಾಜ, ನನಗೆ ವರ ಕೊಡಬೇಕು ಅಂತಿದ್ರೆ ಇನ್ನು ಈ ಸರ್ಪಯಾಗವನ್ನು ನಿಲ್ಲಿಸಿ, ಇನ್ನು ಈ ಯಾಗದಲ್ಲಿ ಸರ್ಪಗಳು ಬೀಳಬಾರದು. ಯವಮುಕ್ತ ಸದಾಚೇನ ಬ್ರಹ್ಮನ್ ಪಾರೀಕ್ಷಿತಸ್ತು ಸಹ ನಾಚಿ ಹೃಷ್ಟ ಮನಶ್ಚೇದಂ ಆಸ್ತಿಕಂ ವಾಕ್ಯಮಬ್ರವೀತ್. ಈ ಆಸ್ತಿಕ ಈ ಥರ ವರವನ್ನು ಕೇಳಿದ ಕೂಡಲೇ ವಿಚಾರಗ್ರಸ್ತನಾಗ್ತಾ ಇದ್ದಾನೆ, ಸಂತೋಷ ಆಗ್ತಾ ಇಲ್ಲ ರಾಜನಿಗೆ. ಕೇಳ್ತಾ ಇದ್ದಾನೆ, ಸುವರ್ಣಂ ರಜತಂ ಗಾಶ್ಚ ಹೆಚ್ಚಾನ್ಯನ್ ಮನ್ಯಸೆ ವಿಭೋ ತತ್ತೇ ದದ್ಯಾಂ ವರಂ ವಿಪ್ರ ನನಿವರ್ತೇತ ಕೃತರ್ಮಮ. ನಿನಗೆ ಬೆಳ್ಳಿ ಬಂಗಾರ ಆಕಳು ಭೂಮಿ ಏನು ಬೇಕಾದರೂ ಕೇಳಿಕೊಡ್ತೇನೆ, ಆದರೆ ನನ್ನ ಕ್ರತು ನಿಲ್ಲಬಾರದು. ಅವಾಗ ಆಸ್ತಿಕರು ಕೇಳ್ತಾರೆ, ಸುವರ್ಣಂ ರಜತಂ ಗಾಶ್ಚ ನತ್ವಾಂ ರಾಜನ್ ವೃಣೋಮ್ಯಹಂ ಸತ್ರಂ ತೇ ವಿರಮತ್ವೇತತ್ ಸ್ವಸ್ತಿ ಮಾತೃಕುಲಸ್ಯ ನಃ. ನಿನ್ನೆ ನಾನು ಬಂಗಾರ ಬೆಳ್ಳಿ ಅಥವಾ ಆಕಳು ಭೂಮಿ ನಾನು ಕೇಳ್ತಾ ಇಲ್ಲಯ್ಯ, ಈ ಸರ್ಪಯಾಗವನ್ನು ನಿಲ್ಲಿಸು, ನನ್ನ ಮಾತೃಕುಲ ಚೆನ್ನಾಗಿರಬೇಕು. ಆವಾಗ ಸೌತಿಗಳು ಹೇಳ್ತಾ ಇದ್ದಾರೆ, ಆಸ್ತಿಕೇಯ ನೈವ ಮುಕ್ತಸ್ತು ರಾಜ ಪಾರೀಕ್ಷಿತಸ್ತದ ಪುನಃ ಪುನರುವಾಚೇದಂ ಆಸ್ತಿಕಂ ವದತಾಂ ವರ ಅನ್ಯಂ ವರಂ ವರಯ ಭದ್ರಂ ತೇ ವರಂ ದ್ವಿಜವರೋತ್ತಮ ಅಯಾಜತನ ನಚಾಪ್ಯನ್ಯಂ ವರಂ ಸಭೃಗುನಂದನ. ಆಸ್ತಿಕ ಹೀಗೆ ಹೇಳಿದುಕೊಳ್ಳೇ ರಾಜ ಪುನಃ ಪುನಃ ಮತ್ತು ಹೇಳಿದ, ಬೇಡಪ್ಪ ಈ ವರ ಬೇಡ, ಬೇರೊಂದು ಕೇಳು ಕೇಳು ಅಂತ ಹೇಳ್ತಾ ಇದ್ದರೆ ಆಸ್ತಿಕ ಬೇರೆ ವರವನ್ನು ಕೇಳಲೇ ಇಲ್ಲ, ಇದೇ ವರ ಕೊಟ್ಟರೆ ಕೊಡು. ತಥೋ ವೇದ ವಿದಸ್ತಾತ ಸದಸ್ಯ ಸರ್ವೇವತಂ ರಾಜಾನ ಮೂಚುಸಹಿತ ಲಭತಾಂ ಬ್ರಾಹ್ಮಣೋ ವರಂ. ಅವಾಗ ವೇದವೇತ್ತರಾಗಿರ್ತಕ್ಕಂಥ ಬ್ರಾಹ್ಮಣರೆಲ್ಲ ಸಭ್ಯರೆಲ್ಲರೂ ಜನಮೇಜಯನಿಗೆ ಹೇಳ್ತಾ ಇದ್ದಾರೆ, ಈ ಬ್ರಾಹ್ಮಣೋತ್ತಮನಿಗೆ ವರ ಕೊಡಿ, ಯಾಗವನ್ನು ನಿಲ್ಲಿಸೋಣ ಅಂತ. ಇಲ್ಲಿಗೆ 56ನೇ ಅಧ್ಯಾಯ ಮುಗಿದು 57ನೇ ಅಧ್ಯಾಯ ಶುರುವಾಗುತ್ತೆ. ಸೌತಿಗಳು ಹೇಳ್ತಾರೆ, ಈ ಸರ್ಪಾಹ ಸರ್ಪಸತ್ರೇಸ್ಮಿನ್ ಪತಿತಾಹ ಹವ್ಯವಾಹನೇ. ವಿಶೇಷವಾಗಿ ಆ ರೀತಿಯಾಗಿ ಸರ್ಪಯಾಗ ನಿಂತು ಹೋಯಿತು, ತಕ್ಷಕ ಬದುಕಿದರು ಹೇಳ್ತಾ ಇದ್ದ. ಈ ಸರ್ಪಾಹ ಸರ್ಪಸತ್ರೇಸ್ಮಿನ್ ಪತಿತಾಹ ಹವ್ಯವಾಹನೆ ತೇಷಾಂ ನಾಮಾನಿ ಸರ್ವೇಷಾಂ ಶ್ರೋತುಮಿಚ್ಛಾಮಿ ಸೂತಜ. ನಂತರ ಕೇಳ್ತಾ ಇದ್ದ, ಈ ಯಾಗದಲ್ಲಿ ವಿಶೇಷವಾಗಿ ಯಾವ ಯಾವ ಸರ್ಪಗಳು ಬಿದ್ದಿವೆ ಅವುಗಳನ್ನು ಹೆಸರು ಹೇಳಿ. ಅವಾಗ ಸೌತಿಗಳು ಹೇಳ್ತಾ ಇದ್ದಾರೆ, ಸಹಸ್ರಾಣಿ ಬಹೂನ್ಯಸ್ಮಿನ್ ಪ್ರಯುತಾನ್ಯರ್ಬುದಾನಿ ಚ ನ ಶಕ್ಯಂ ಪರಿಸಂಖ್ಯಾತಂ ಬಹುತ್ವಾದ್ ವಿಜಸತ್ತಮ. ಈ ಯಜ್ಞದಲ್ಲಿ ಸಾವಿರಾರು ಲಕ್ಷ ಕೋಟಿ ಕೋಟಿ ಸರ್ಪಗಳು ಆಹುತಿಯಾಗಿವೆ, ತುಂಬ ಸಂಖ್ಯೆ ಇರೋದರಿಂದ ನಾನು ಅದರ ಹೆಸರು ಹೇಳಲಿಕ್ಕಾಗಲ್ಲ, ಎಲ್ಲರ ಹೆಸರು ಹೇಳಲಿಕ್ಕಾಗಲ್ಲ. ಯಥಾಸ್ಮೃತಿತು ನಾಮಾನಿ ಪನ್ನಗಾನಾಂ ನಿಬೋಧಮೇ ಉಚ್ಯಮಾನಾನಿ ಮುಖ್ಯಾನಾಂ ಹುತಾನಾಂ ಜಾತವೇದಸಿ. ನನಗೆ ನೆನಪಿದ್ದವರೆಗೂ, ಸ್ವಾಮಿ ನನಗೆ ಎಷ್ಟು ನೆನಪು ಕೊಟ್ಟಿದ್ದಾನೋ ಅಷ್ಟರವರೆಗೂ ನನಗೆ ಎಷ್ಟು ಆ ಸರ್ಪಗಳ ಹೆಸರು ನೆನಪಿದೆಯೋ ಅದು ಹೇಳ್ತೇನೆ. ಈ ಅಗ್ನಿಯಲ್ಲಿ ಹುತವಾದ ಸರ್ಪಗಳ ಹೆಸರು, ವಾಸುಕೇಹ ಕುಲಜಾತಾಂಸ್ತು ಪ್ರಾಧಾನ್ಯೇನ ನಿಬೋಧಮೇ ನೀಲರಕ್ತಾನ್ ಸಿತಾನ್ ಘೋರಾನ್ ಮಹಾಕಾಯಾನ್ ವಿಶೋಲ್ಬಣಾನ್. ಮೊದಲು ವಾಸುಕಿಯ ವಂಶದಲ್ಲಿ ಹುಟ್ಟಿರತಕ್ಕಂಥ ಮುಖ್ಯರಾದವರ ಹೆಸರು ಹೇಳ್ತೇನೆ. ಅದರಲ್ಲಿ ಕೆಲವರು ನೀಲವರ್ಣರು, ಕೆಲವರು ಕೆಂಪು, ಕೆಲವರು ಬಿಳಿ, ಹಾಗೆ ಭಯಂಕರ ದೊಡ್ಡ ದೊಡ್ಡ ಶರೀರಗಳಿಂದ ವಿಷಪೂರಿತರಾಗಿದ್ದವರು. ಅವಶಾನ್ ಮಾತೃವಗ್ದಂಡ ಪೀಡಿತಾನ್ ಕೃಪಣಾನ್ ಹುತಾನ್ ಕೋಟಿಶೋ ಮಾನಸ ಪೂರ್ಣ ಶಲಃ ಪಾಲೋ ಹಲೀಮಕಃ. ತಾಯಿಯ ಶಾಪದಿಂದ ಪೀಡಿತರಾಗಿ ಆ ಸರ್ಪಗಳು ಪರಾಧೀನವಾಗಿ ಅಗ್ನಿಯಲ್ಲಿ ಬಿದ್ದು ನಷ್ಟವಾಗಿವೆ. ಅವುಗಳ ಹೆಸರಿವೆ ಏನು? ಕೋಟಿಶ. ಇಲ್ಲಿ ನೋಡಬೇಕಾಗಿದ್ದು, ಜನಮೇಜಯ ರಾಯ ಅಗ್ನಿಯಲ್ಲಿ ಹಾಕಿದ್ದಕ್ಕೆ ಆ ಸರ್ಪಗಳು ಸತ್ತಿವೆ ಅಂತ ಹೇಳ್ತಾ ಇಲ್ಲ, ಮಾತೃ ವಾಗ್ದಂಡ ಪೀಡಿತಾನ್ ಅಂತ ಹೇಳ್ತಾ ಇದ್ದಾರೆ. ತಾಯಿಯ ಶಾಪ ಕಾರಣ, ಅದರಿಂದಾಗಿ ನೋಡಿ, ತಾಯಿಯ ಶಾಪ ಕಾರಣ, ತಾಯಿಯ ಶಾಪದಿಂದಾಗಿ ರಾಜನಿಗೆ ಬುದ್ಧಿ ಪ್ರೇರಣ, ರಾಜನಿಗೆ ಬುದ್ಧಿ ಪ್ರೇರಣೆಯಿಂದಾಗಿ ಯಜ್ಞ ನಿರ್ವಹಣ. ಹಾಗಾದರೆ ಎಲ್ಲಿಗೆ ಬಂತು ಈ ಸರ್ಪಯಾಗದಲ್ಲಿ? ಈ ಸರ್ಪಗಳೆಲ್ಲ ಸಾಯಲಿಕ್ಕೆ ಕಾರಣ ಯಾವುದು ಅಂದರೆ, ರಾಜನ ಸಂಕಲ್ಪ ಪ್ರಧಾನ ಅಲ್ಲ, ಅವರ ತಾಯಿ ಕೊಟ್ಟ ಶಾಪ ಪ್ರಧಾನ. ಮತ್ತು ಅಲ್ಲಿ ಬಿಡ, ತಾಯಿ ಶಾಪ ಕೊಡಲಿಕ್ಕೆ ಏನು ಕಾರಣ? ಕರ್ಮ ಕಾರಣ ಅಲ್ಲ, ಒಬ್ಬರಲ್ಲ ಅಷ್ಟು ಸರ್ಪಗಳದ್ದು. ಅದಕ್ಕೆ ಹೇಳ್ತಾರೆ ಈ ಕರ್ಮ ಎರಡು ರೀತಿ, ವೈಯಕ್ತಿಕ ಸಾಮೂಹಿಕ ಅಂತ. ಮೊನ್ನೆ ಲಕ್ಕೇದಾರನಾಥದಲ್ಲಿ ಹಿಮ ಖಂಡಗಳೆಲ್ಲ ಹಿಮಸ್ಫೋಟ ಆಗಿ ಕೊಚ್ಚಿಕೊಂಡು ಹೋದ್ರಲ್ಲ, ಅದರಲ್ಲಿ ಆ ಕೊಚ್ಚಿಕೊಂಡು ಹೋಗು ಸತ್ತು ಹೋಗುವುದು ಎಂಬ ಕರ್ಮ ಸಾಮೂಹಿಕವಾಗಿದ್ದರೆ ಅನೇಕರು ಹೊರಟೋಗಿ, ಎಲ್ಲರ ಕರ್ಮ ಸಿಂಕ್ರೊನೈಸ್ ಆಗಿರುತ್ತಲ್ಲ. ಹಾಗೆ ಈ ನಾಗರು ಎಲ್ಲರದ್ದು ವೈಯಕ್ತಿಕ ಪಾಪಗಳು, ವೈಯಕ್ತಿಕ ಪುಣ್ಯಗಳು, ವೈಯಕ್ತಿಕ ಕರ್ಮಗಳು ತುಂಬ ಇದ್ದರು, ಯಜ್ಞದಲ್ಲಿ ಬಿದ್ದು ಸತ್ತು ಹೋಗಲಿಕ್ಕೆ ಬೇಕಾದ ಕರ್ಮ ಏನಿದೆ ಅದು ಆ ಬಿದ್ದವರಿಗೆಲ್ಲ ಸೇಮ್ ಇತ್ತು, ಆ ಕರ್ಮ ಇತ್ತು. ಆ ಕರ್ಮದಿಂದಾಗಿ ತಾಯಿಗೆ ಸಿಟ್ಟು, ಸಿಟ್ಟಿನಿಂದಾಗಿ ಶಾಪ, ಶಾಪದಿಂದಾಗಿ ರಾಜನಿಗೆ ಪ್ರೇರಣೆ, ರಾಜನಿಂದಾಗಿ ಯಾಗ. ಕೊನೆಗೆ ಪಾಯಿಂಟರ್ ಎಲ್ಲಿಗೆ ತೋರುತ್ತೆ? ಅವರವರ ಕರ್ಮಕ್ಕೆ ತೋರುತ್ತೆ, ಅವರವರ ಕರ್ಮಕ್ಕೆ ತೋರುತ್ತೆ. ಇದನ್ನೇ ಶೇಷದಾಸರು ಸುಳಾದಿಗಳಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಯುದ್ಧದಲ್ಲಿ ಅರ್ಜುನನಿಗೆ, ಇದು ನನ್ನ ಮಾತಲ್ಲ, ಭಾರತದಲ್ಲಿ ಪ್ರಸಿದ್ಧವಾದ ನಮಗೆ ಸಿಗುವಂಥ ಪುಸ್ತಕಗಳಲ್ಲಿ ಇನ್ನು ಬಂದಿಲ್ಲದು, ಬೇರೆ ಪುಸ್ತಕಗಳಲ್ಲಿ ಅಂದರೆ ಪ್ರಾಚೀನ ಪುಸ್ತಕಗಳಲ್ಲಿ ಎಲ್ಲಾದರೂ ಇದ್ದಿರಬಹುದೇನೋ, ಇರಲೇಬೇಕು, ಯಾಕಂದರೆ ದೊಡ್ಡವರು ಹೇಳಿದ್ದಾರೆ. ಆದ್ದರಿಂದ ಅವ್ರು ಹೇಳ್ತಾರೆ ಅರ್ಜುನನಿಗೆ ಭೀಷ್ಮ, ದ್ರೋಣ, ಕೃಪ, ಕರ್ಣ, ಅಶ್ವತ್ಥಮಾದಿ ದೇವತೆಗಳ ಶಾಪ ಆಯಿತು. ಸುರರಿತ್ತ ಶಾಪ, ಇಲ್ಲ ದೇವತೆಗಳು ಇವರು, ಅವರು ಕೊಟ್ಟ ಶಾಪ ಎಂಥದ್ದು? ತ್ರಿವಿಧ ಶಾಪ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಮೂರು ರೀತಿಯಾದ ಶಾಪ ಕೊಟ್ಟಿದ್ದಾರೆ. ಆ ಶಾಪದಿಂದಾಗಿ ಜನ್ಮಗಳು ಹೊತ್ತು ಬಂದು ಅರ್ಜುನ, ಅವರೇ ಶೇಷದಾಸರು. ಆ ಅರ್ಜುನ ವಿಶೇಷವಾಗಿ ಆ ಜನ್ಮಗಳು ಹೊತ್ತು ಬಂದಾಗ ಮಹಾಶಾಪದ ಪ್ರಭಾವ ಏನಿತ್ತು ಹೇಳ್ತಾರೆ, ದೇವರ ನೆನಪೇ, ದೇವರಿಗೆ ಅತ್ಯಂತ ಪ್ರಿಯನಾದ ವ್ಯಕ್ತಿ ದೇವರಿಗೆ ದೂರ ಆಗಿ ದೇವರ ನೆನಪೇ ಇಲ್ಲದೆ 58 ವರ್ಷಗಳ ಕಾಲ ಸಂಸಾರದಲ್ಲಿ ನಾನಾ ರೀತಿ ಕಷ್ಮದಲದಲ್ಲಿ ಸಿಕ್ಕಾಕೊಂಡಿದ್ದು, ಇದು ಆ ತ್ರಿವಿಧ ಶಾಪ. ಅದರಿಂದ ಸ್ವಾಮಿ ಕೊನೆಗೆ ದೂರ ಮಾಡಿದ, ಅನುಭವ ಕೊಟ್ಟ ಮೇಲೆ ದೂರ ಮಾಡಿ ಅನುಗ್ರಹ ಮಾಡಿದ. ಅಲ್ಲಿ ಹೇಳುತ್ತಾರೆ ಸರಿ, ನಾನು ಈ ರೀತಿ ಜನ್ಮಗಳು ಪಡೆದು ಬಂದು ಈ ರೀತಿ ಭಯಂಕರವಾಗಿ ನಿನ್ನನ್ನು ಮರೆತು ಸಂಸಾರದಲ್ಲಿ ಬಿದ್ದಿರಲಿಕ್ಕೆ ಕಾರಣ ಅನೇಕ ರೀತಿಯ ಹೇಳ್ತಾರೆ ಅವರು. ಕಾಮಾದಿಗಳಿಗೆ ಸಿಕ್ಕಾಕ್ಕೊಂಡು ಅವರಿಗೆ ಭಯವಿಲ್ಲ, ಅವರಿಗೆ ಭಯವಿಲ್ಲ, ನಡೆದದ್ದು ಸ್ಪಷ್ಟ ಹೇಳಿಬಿಡ್ತಾ ಇದ್ದಾರೆ. ಸುಳಾದಿಯಲ್ಲಿ ಹೇಳ್ತಾರೆ ಅವರು, ಅಯ್ಯ ನಾನು ಯಾರು ವಿವೇಕಿ ಇರಬೇಕಾದ್ರೂ ಆಗಿರಬಹುದು, ಈ ಸುಳಾದಿಗಳೆಲ್ಲ ಅವರು ಜನಕ್ಕೆ ಹೇಳಲಿಕ್ಕೆ ಮಾಡಿದ್ದಲ್ಲ, ದೇವರ ಮುಂದೆ ಹೇಳಿಕೊಂಡದ್ದು, ದೇವರ ಮುಂದೆ ಹೇಳಿಕೊಂಡದ್ದು. ಅವ್ರು ಹೇಳ್ತಾರೆ, ಜನ್ಮ ಪಡದೆ ನಿಜೋಚ್ಛವೆನ್ನದೆ ಸ್ತ್ರೀಯರ ಸಂಪರ್ಕ ಮಾಡಿದೆ, ಭೀಕರವಾಯಿತಯ್ಯ ಈ ಜನ್ಮದಲ್ಲಿ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳಿಗೆ ಅವರು ಸ್ವಪ್ನದಲ್ಲಿ ದರ್ಶನ ಮಾಡಿದ್ದು ಕೊಟ್ಟರೆ ಅವ್ರು ಹೇಳ್ತಾರೆ, ಭೂಚಕ್ರದಲ್ಲಿ ಅವರ ದೇಹ ತೆತ್ತವನಾಗಿ ಆಚರಿಸಿದೆ ಬಲು ಹೀನ ಕೃತ್ಯಂಗಳ, ಸುಚರಿತ್ರನಾಗಿ ಶುಚಿಯಾದ ಮನುಜಂಗೆ ನೀಚ ಅಶುಚಿಯಾದ ನರನು ಅಧಿಕನೆಂತೋ ಅಂತ ಹೇಳ್ತಾರೆ. ರಾಯರು ಬಂದು ಸ್ವಪ್ನದಲ್ಲಿ ಇವರನ್ನು ತುಂಬ ಗೌರವದಿಂದ ಕಾಣ್ತಾರೆ, ದೊಡ್ಡವರು ಅಂತ ಸ್ವರೂಪವನ್ನು ನೋಡ್ತಾರೆ ಅವರು. ಇವರು ಹೇಳ್ತಾರೆ, ನನ್ನ ಸ್ವರೂಪ ಏನೇ ಆಗಿರ್ಬೋದು, ನರ ಹೌದು, ನರ ಅಂದರೆ ಅರ್ಜುನ, ಭೂಚಕ್ರದಲ್ಲಿ ಅವರ ದೇಹ ತತ್ವವನಾಗಿ ಹೀನವಾದಂತಹ ದೇಹ ಬಂತು ನನಗೆ, ಅಂದರೆ ಈ ಥರ ದೇವರನ್ನು ಮರೆತು ಸಂಸಾರದಲ್ಲಿ ಕಾಮಾದಿಗಳಲ್ಲಿ ಬಿದ್ದಿರುವಂತಹ ದೇಹ, ಆಚರಿಸಿದ ಬಲು ಹೀನ ಕೃತ್ಯಂಗಳ. ಹೌದು ಹೇಳ್ತಾರೆ. ಇಷ್ಟು ಹೇಳಿ ಕೊನೆಗೆ ಹೇಳ್ತಾರೆ, ಹೇ ಸ್ವಾಮಿ ಈ ಥರ ಹೇಳ್ತಾರೆ ರಾಯರಿಗೆ ಹೇಳ್ತಾರೆ ಅವರು, ನೀವು ನೋಡಿದರೆ ಸುಚರಿತ್ರನಾಗಿ ಶುಚಿಯಾದ ಮನುಜಂಗೆ ಶುದ್ಧರಾಗಿದ್ದೀರಿ ನೀವು, ನೀಚ ಅಶುಚಿಯಾದ ನರನು ಅಧಿಕನೆಂತೋ, ನಾನು ನಿಮ್ಗಂತ ಅಧಿಕ ಹೆಂಗಾಗ್ತೀನಿ, ನಾನು ನಿಮ್ಮ ಪಾದ ಹಿಡಿತಾ ಇದ್ದೀನಿ, ಉದ್ಧಾರ ಮಾಡು, ಚಕ್ರಪಾಣಿಯ ಪಾದವ ಚಿಂತಿಸುವ ಯೋಗವ ಬೋಧಿಸು ಅಂತ ಅವರ ಪಾದವನ್ನು ಹಿಡಿತಾರೆ. ಎಲ್ಲಿಗೆ ಬಂದೆ, ಅವರ ಸ್ಥಿತಿ ಹಾಗೆ 58 ವರ್ಷದ ಪರ್ಯಂತ ಭೀಕರ ಸಂಸಾರದಲ್ಲಿ ಹಾಕಿ ಮುಳುಗಿ ಸೇವಿಸಿದ್ದು, ದೇವರು ವಿಮುಖನಾಗಿ ಮುಖವೇ ನೋಡದೆ ದೇವರ ಸ್ಮರಣೆ ಇಲ್ಲದೆ ಸಂಸಾರದಲ್ಲಿ ಹಾಕಿತು. ಅದು ಅವರೇ ಹೇಳಿದ್ದು, ನಾವಲ್ಲ. ಅವ್ರು ಹೇಳ್ತಾರೆ, ಇದು ಕಾರಣ ಯಾವುದು ಗೊತ್ತಾ, ಇಷ್ಟೆಲ್ಲದಕ್ಕೆ ಕಾರಣ ಹಿಂದೆ ನೀನೇ ನನಗೆ ಸ್ವಪ್ನದಲ್ಲಿ ಹೇಳಿದ್ದೀಯೋ ಮಹಾರಾಯ, ನಾನು ಇಂಥವ ನಾನಿಂಥವ ಅಂತ ನೀನೇ ಹೇಳಿದ್ದಿ, ನಾನೇ ಅರ್ಜುನ ನೀನೇ ಕೃಷ್ಣ ನಾನೇ ಅರ್ಜುನ ಅಂತ ಹೇಳಿದ್ದಿ, ಹೇಳಿ ಮುಖ ನೋಡದೆ ನಿಂತಿದ್ದೀಯಲ್ಲ ಮಹಾರಾಯ. ಇದಕ್ಕೆ ಕಾರಣ ಏನು ಗೊತ್ತಾ, ಆ ದೇವತೆಗಳು ಕೊಟ್ಟ ಶಾಪ, ಆ ಶಾಪದಿಂದಾಗಿ ಹೀಗಾಯಿತು. ಆ ದೇವತೆಗಳು ಅದರಲ್ಲಿ ಭೀಷ್ಮಾಚಾರ್ಯರನ್ನ, ನಿನ್ನ ಮಾತಿನಿಂದೇ ನಾನು ಬಡದೆ, ನಿರದಾಕ್ಷಿಣ್ಯವಾಗಿ ಬಡದೆ, ಅವರ ಬಾಣದ ಬೆಟ್ಟಿಗೆ ಕೊರಗೆ 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 ಬೀಳತಾ ಇದ್ದರೆ ನೋಡಿ ತಡೆಯಲಾರದೆ ದ್ರೋಣಾಚಾರ್ಯ ಶಾಪ ಕೊಡ್ತಾರೆ, ಎಲ್ಲ ನಿನ್ನ ಎಂಥ ಬೆಳೆಸಿದ್ದರವರು ಪಿತಾಮಹರವರು, ಅಂಥದ್ದು ಅವರನ್ನು ಈ ರೀತಿ ಹೊಡೆಯಲಿಕ್ಕೆ ನಿಂಗೆ ಮನಸ್ಸು ಹೇಗೆ ಬಂತು ಅಂತ ಎಲ್ಲರೂ ಶಾಪ ಕೊಡ್ತಾರೆ. ದ್ರೋಣಾಚಾರ್ಯನ ಬಡದಾಗ ಅಶ್ವತ್ಥಾಮಾಚಾರ್ಯರು ಎಲ್ಲರೂ ಶಾಪಗಳು ಕೊಡ್ತಾರೆ, ದೇವತೆಗಳು ಕೊಟ್ಟ ಶಾಪ. ಹಾ ಅಲ್ಲಿ ಹೇಳ್ತಾರೆ, ಒಂದು ಕಡೆ ಸೂತ್ರ ಹೇಳ್ತಾರೆ, ಸ್ವಾಮಿ ಇವರೆಲ್ಲಂಗೆ ಶಾಪ ಕೊಟ್ಟರು ಈ ಶಾಪ ದೂರ ಮಾಡು, ಶಾಪ ಕೊಟ್ಟರು ಶಾಪ ದೂರ ಮಾಡು ಅಂತ ಹೇಳಿ ಕೊನೆಗೆ ಒಂದು ಹೇಳ್ತಾರೆ, ನನ್ನ ಕರ್ಮ ಕೂತಿತ್ತೋ ಹರಿಯೇ, ಪ್ರಾರಬ್ಧ ಕರ್ಮ ಕೂತಿತ್ತು, ಅದಕ್ಕಾಗಿ ಆ ಕರ್ಮವನ್ನು ದೇವತೆಗಳ ಶಾಪದ ನೆಪ ಮಾಡಿಸಿ ನಂಗೆ ಕೊಟ್ಟಿ ಅಷ್ಟೆ, ದೇವತೆಗಳು ಪ್ರಧಾನ ಕಾರಣ ಅಲ್ಲ, ಅವರ ಶಾಪ ಪ್ರಧಾನ ಕಾರಣ ಅಲ್ಲ, ಇನ್ಯಾವುದು, ನಂದೇ ಕರ್ಮ ಕೂತಿತ್ತು, ಆ ಕರ್ಮದ ಅನುಭವ ಕೊಡ್ತಾ ಇದ್ದಿ ಶಾಪದ ನೆಪ ಮಾಡಿ. ಸೊ ಎಲ್ಲಿ ಶಾಸ್ತ್ರದಲ್ಲಿ ಹೋದರೂ ಅದು ಪಾಯಿಂಟರ್ ಎಲ್ಲಿ ಕೂಡುತ್ತೆ, ನಮ್ಮದೇ ಹಿಂದಿನ ಕರ್ಮ. ಅದರಲ್ಲೂ ಭಗವಂತ ಎಷ್ಟು ಕರುಣಾವಂತ ಅಂದರೆ, ಅನೇಕ ವಿಧ ವಿಧವಾದ ಕರ್ಮಗಳನ್ನು ಕತ್ತರಿಸಿ ಹಾಕ್ತಾನೆ. ಇನ್ನು ಯಾವುದು ಅನುಭವಿಸಲೇಬೇಕು ಅದನ್ನು ಮ್ಯಾಕ್ಸಿಮಮ್ ತೆಗೆದು ಬಿಡ್ತಾನೆ. ಇನ್ನು ಚೂರಿರತ್ತಲ್ಲ ಅದನ್ನು ಗುಣಿಸ್ತಾನೆ. ಅದೇ ತಡೆಯಲಾರದೆ ಚೀರತಾ ಇರುತ್ತೆ. ಒಟ್ಟಾರೆ ಎಲ್ಲಿಗೆ ತಿರುಗಾಡಿ ಬಂತು? ಇಲ್ಲೂ ಸರ್ಪಗಳಿಗೆ ಅವರ ಅಗ್ನಿಯಲ್ಲಿ ಬಿದ್ದು ಮರಣಕ್ಕೆ ಕಾರಣ ಆಯಾ ಸರ್ಪಗಳ ಕರ್ಮ ಕಾರಣ. ಆ ಕರ್ಮದಿಂದ ತಾಯಿ ಶಾಪ ಕಾರಣ. ಆ ತಾಯಿ ಶಾಪದಿಂದ ಜನಮೇಜಯರಾಯನ ಬುದ್ಧಿಗೆ ಪ್ರೇರಣೆ ಕಾರಣ. ಆ ಬುದ್ಧಿ ಪ್ರೇರಣೆಯಿಂದ ಯಾಗ ಕಾರಣ. ಇಷ್ಟೆಲ್ಲ ನಡೆಸಿದವ ಒಬ್ಬ ವ್ಯಕ್ತಿ ಆ ಭಗವಂತ. ಇಷ್ಟೆಲ್ಲ ನಡೆಸಿದವ ಒಬ್ಬ ವ್ಯಕ್ತಿ ಭಗವಂತ. ಇಷ್ಟೂ ಮಾಡಿ ತಕ್ಷಕರ ಕುರಿತು ಹೇಳಿದರೆ ಪ್ರಶ್ನೆ, ತಕ್ಷಕ ಅವರು ಸ್ವರೂಪತಃ ದುಷ್ಟರೋ ಮೋಕ್ಷಯೋಗ್ಯ ಜೀವಿಯೋ? ನಾವು ನಮಸ್ಕಾರ ಮಾಡಲಿಕ್ಕೆ ಯೋಗ್ಯರೇನು? ಅವರ ಹೆಸರನ್ನು ಕೇಳಲಿಕ್ಕಾದರೂ ನಮಗೆ ಅಂದರೆ ಅದು ಯೋಗ್ಯರ ಅವರು ಅಂತ ಕೇಳಿದರೆ, ಪರಮ ಸಾತ್ವಿಕರವರು. ಧರ್ಮಾತ್ಮರಾದ ನಾಗರಲ್ಲಿ ವಿಶೇಷವಾಗಿರತಕ್ಕಂಥವರವರು ತಕ್ಷಕ. ಆದರೆ ಅವರಿಗೂ ತಾಯಿಯ ಶಾಪದಿಂದ ನಾನಾ ರೀತಿ ಪ್ರವೃತ್ತಿ ಬರುತ್ತೆ, ಪ್ರವೃತ್ತಿಗೆ ತಕ್ಕಂತೆ ಎಲ್ಲ ನಡೆದು ಹೋಗ್ತಾಯಿದೆ. ಮತ್ತು ಅಲ್ಲಿ ಪ್ರಶ್ನೆ, ಸಜ್ಜನರಾದವರಿಗೆ ಈ ಥರ ಬುದ್ಧಿ ಬರುವಂತೆ ಮಾಡಿ, ಈ ಥರ ಕರ್ಮಗಳು ಮಾಡಿಸಿ, ಈ ದಂಡಗಳು ಕೊಡಿಸಿ ಮಾಡುವ ಈ ಭಗವಂತನೆಲ್ಲ ಇವೆಲ್ಲ ಮಾಡಿಸೋದು ಕರ್ಮ. ಅದು ಜಡ, ತಾನಾಗಿ ಅದು ನಮ್ಮನ್ನು ಕಟ್ಟಿ ಹಾಕ್ಲಿಕ್ಕಾಗಲ್ಲ. ಒಳಗೆ ಭಗವಂತ ಕರ್ಮ, ಕರ್ಮ ಕೃತ, ಕರ್ಮ ಕೃತಾಗಮ, ಕರ್ಮ ಫಲಪ್ರದ, ಕರ್ಮಜಿತ ಅಂತ ಹೇಳ್ತಾರೆ. ಕರ್ಮದೊಳಗೆ ಕರ್ಮನಾಮಕನಾಗಿ ಭಗವಂತ ಇದ್ದುಕೊಂಡು ಅದರಿಂದಾಗಿ ನಮ್ಮನ್ನು ಕಟ್ಟಿ ಹಾಕ್ತಾ ಇದ್ದಾನಲ್ಲ, ಒಟ್ಟಾರೆ ಇವನೇ ಕಾರಣ. ಅದಕ್ಕೊಂದು ಚಿಕ್ಕ ಯಾರ ಕಳಿಸಿದ್ರು ಅದು ನೋಡಿದ್ದೆ, ಅದು ನಂಗೆ ಬಹಳ ಮನಸ್ಸಿಗೆ ಹಿಡಿಸ್ತು. ಚಿಕ್ಕದ ಒಂದು ಹೇಳ್ತಾರಲ್ಲ ಕಥೆ, ಏನದು, ಒಬ್ಬ ಸಾಧು ಸಮುದ್ರದ ದಡದಲ್ಲಿ ಆ ಉಸುವಿನಿಂದ ಆಟ ಆಡ್ತಾ, ಚಿಕ್ಕ ಮಕ್ಕಳಂತೆ ಆಟ ಆಡ್ತಾ ನಗ್ನಗ್ತಾ ಇದ್ದ. ಏನು ಅಲ್ಲೇ ತಿರುಗಾಡ್ತಾ ಇದ್ದ. ಅದು ನೋಡಿ ಒಬ್ಬ ರಾಜನಿಗೆ ಅಲ್ಲಿ ಬಂದಿದ್ದ ಅವನ ನೋಡಿದ ಕೂಡಲೇ, ಓ ಪ್ರಾಯಶಃ ಈತನಿಗೆ ಇರಲಿಕ್ಕೆ ಮನೆ ಇಲ್ಲ, ಉಡ್ಲಿಕ್ಕೆ ಬಟ್ಟೆ ಇಲ್ಲ ಸರಿಯಾಗಿ, ತಿನ್ನಲಿಕ್ಕೆ ತಿಂಡಿ ಇಲ್ಲ, ಅದಕ್ಕೆ ಪಾಪ ಒದ್ದಾಡ್ತಾ ಇದ್ದಾನೆ ಇಲ್ಲಿ ಅಂತ ಹತ್ತಿರ ಬಂದು, ಹೇ ಸಾಧು ನನ್ನ ಭವನಕ್ಕೆ ಬಾ, ಇರಲಿಕ್ಕೆ ಜಾಗ, ಬಟ್ಟೆ ಊಟ ಎಲ್ಲ ಕೊಡ್ತೇನಯ್ಯ. ಅವಾಗ ಸಾಧು ಹೇಳ್ತಾನೆ, ನನ್ನ ಕೆಲವು ನಿಯಮಗಳಿಗೆ ನೀನು ಒಪ್ಪಿದರೆ ನಾನು ಬರ್ತೇನೆ. ಆಯ್ತು, ಏನು ಹೇಳು ನಿಯಮಗಳು? ನನಗೆ ನೀನೇ ಊಟ ಮಾಡಿಸ್ಬೇಕು, ನೀನು ಊಟ ಮಾಡಲೇಬಾರ್ದು. ರಾಜ ನೋಡಿದೆ, ಏನಿದು, ನನ್ನನ್ನು ನೀನೇ ಮಲಗಿಸಬೇಕು, ನೀ ಮಲಗಬಾರ್ದು. ನೋಡಿದ ರಾಜ, ಏನಿದು, ಹೀಗೆ ಕೇಳ್ತಾನಲ್ಲ. ಮತ್ತು ಕೇಳ್ತಾನ ಸಾಧು, ಹೇಳ್ತಾನೆ 24 ತಾಸು ನನ್ನ ಹತ್ರ ಇರಬೇಕು, ನೀನು ಎಲ್ಲಿ ಹೋಗಬಾರ್ದು. 24 ತಾಸು ನನ್ನ ಹತ್ರ ಇರಬೇಕು, ಎಲ್ಲಿಗೆ ಹೋಗಬಾರ್ದು. ನನ್ನ ಮಲಗಿಸ್ಬೇಕು, ನೀ ಮಲಗಬಾರ್ದು. ಊಟ ಮಾಡಿಸ್ಬೇಕು, ನೀನು ಊಟ ಮಾಡಬಾರ್ದು ಅಂತ ಎಲ್ಲ ಹೇಳ್ತಾನೆ ರಾಜ. ಅಂತಾನೆ, ಅದೇಕೆ ಸಾಧ್ಯ? 24 ತಾಸು ನಿನ್ನ ಬಂದು ಕೂತಿದ್ದ ರಾಜ್ಯವನ್ನೆಲ್ಲಿ ನೋಡ್ಲಿ ನಾನು? ಅವಾಗಂತ ನೀನೊಂದು ದೊಡ್ಡ ರಾಜ, ನನ್ನ ಕಡೆ ಗಮನ ಕೊಡಲ್ಲ, ಹಿಂಗಾಗಲ್ಲ. ಆದರೆ ಈ ಜಗತ್ತಿಗೆ ಒಬ್ಬ ರಾಜ ಇದ್ದಾನೆ, ಅವನ ಹೆಸರು ಭಗವಂತ. ಅವನು ಇಡೀ ಜಗತ್ತನ್ನೇ ಆಳುತ್ತಾನೆ ಮತ್ತು ನನ್ನ ಕಡೆ ನೋಡ್ತಾನೆ, ನನ್ನ ಜೊತೆಗೆ ಇರ್ತಾನೆ, ನನಗೆ ಊಟ ಮಾಡಿಸ್ತಾನೆ, ಅವನು ಊಟ ಮಾಡಲ್ಲ, ನನ್ನ ಮಲಗಿಸ್ತಾನೆ, ಅವನು ಮಲಗಲ್ಲ, ನನ್ನ ಜೊತೆಗೇ ಇರ್ತಾನೆ, ನನ್ನನ್ನೇ ನೋಡಿಕೊಂಡಿರ್ತಾನೆ. ಮತ್ತೆ ಅಂಥ ರಾಜ ನನಗಿರುವಾಗ ನಿನ್ನ ಹತ್ರ ನಾನೇ ಯಾಕೆ ಬರಲಿ ಅಂತ ರಾಜನಿಗೆ ಹೌದೌದು ಅನಿಸ್ಬಿಡುತ್ತೆ, ನಮಸ್ಕಾರ ಮಾಡುತ್ತಾನೆ. ಇಲ್ಲಿಗೆ ಬಂದೆ, ಇಂಥ ಹಿತೈಷಿಯಾದ ಆಪ್ತನಾದ ಹೃದಯ ಸ್ವಾಮಿಯಾದಂಥ ಭಗವಂತ ಏನಿದ್ದಾನಲ್ಲ, ಇಂಥ ಭಗವಂತನೇ ಇವನು ಯಾರು? ಪ್ರತಿಯೊಬ್ಬ ಜೀವರಾಶಿಯನ್ನ ಈ ಥರ ನೋಡಿಕೊಳ್ಳುವವ, ಅದರಲ್ಲಿ ತಕ್ಷಕನು ಇದ್ದಾನೆ. ಹೌದಲ್ವೇ? ತಕ್ಷಕನ ಶರೀರವನ್ನು ಧಾರಣೆ ಮಾಡಿದವನಿವನೇ, ಆತನಿಗೆ ಊಟ ಮಾಡಿಸೋವನು ಆತನೇ, ಮಲಗಿಸೋದನು ಆತನೇ, ಸುಖ ಕೊಡೋದು ಆತನೇ, 24 ತಾಸು ಆ ಜೀವಿಯನ್ನು ರಕ್ಷಣೆ ಮಾಡ್ತಾ ಇರೋದು ಆತನ ಕಡೆಯೇ ನೋಡ್ತಾ ಆ ಭಗವಂತನೇ. ತಕ್ಷಕರೊಳಗೆ ತಕ್ಷಕ ಅಂತ ಕರೆಸಿಕೊಂಡ ಸ್ವಾಮಿ ಇದ್ದಾನಲ್ಲ, ಮತ್ತೆ ಆತ ಇವರಿಗೆ ಈ ಥರ ಪ್ರೇರಣೆ ಮಾಡಿ, ಈ ಶಾಪಗಳು ಕೊಡಿಸಿ, ಎಲ್ಲ ಮಾಡಿ ಈ ಭೀಕರವಾದ ನೋವು ಬೇವುಳೆ ಕೊಡ್ತಾ ಇದ್ದಾನೆ. ಅಂದರೆ ಆ ಕರ್ಮದ ಫಲವನ್ನು ಉಂಡರೇನೆ ನಮಗೆ ವಿಶೇಷವಾದ ಲಿಂಗ ದೇಹ ಭಂಗಕ್ಕೆ ಕಾರಣ ಆಗುತ್ತೆ. ಆದ್ದರಿಂದಲೇ ಸ್ವಾಮಿ ಮಾಡಿಸ್ತಾ ಇದ್ದಾನೆ, ಅದು ನಮಗೆ ಹಿತವಲ್ಲ. ಅವನ ಆಲೋಚನೆ ಬೇರೆ. ಏನು ಕರ್ಮ? ಇವರಿಗೆ ಬೇಗ ಉಣಿಸಿ ಬೇಗ ಮೋಕ್ಷಕ್ಕೆ ಕರ್ಕೊಂಡು ಹೋಗಿ ಆನಂದವಾಗಿಡಬೇಕು ಅಂತ ಅವನ ಆಲೋಚನೆ. ನಮಗ ಈ ಕರ್ಮ ಉಣೋದೇ ಬೇಡ, ಇಲ್ಲೇ ಕೂತಿರ್ಬೇಕು ಅಂತ ಇಬ್ಬರ ಆಲೋಚನೆ ಸಿಂಕ್ರೊನೈಸ್ ಆಗ್ತಾ ಇಲ್ಲ. ಅದಕ್ಕೆ ಈ ಫ್ರಿಕ್ಷನ್. ದೇವರು ಒಂದು ಯಾಕೆ ಹಿಂಗೆ ಮಾಡ್ತಾನೆ, ಯಾಕೆ ಹಿಂಗೆ ಮಾಡ್ತಾನೆ? ಒಬ್ಬರು ಮಾಡೋ ಕೆಲಸ ನಮಗೆ ಅರ್ಥ ಆಗಬೇಕಾದರೆ ಅವರ ಮನಸ್ಸಿನಲ್ಲಿ ಏನಿದೆ ಎಂಬುದು ನಮಗೆ ಅರ್ಥ ಆಗಬೇಕು. ಇಲ್ಲದಿದ್ದರೆ ಈ ಫ್ರಿಕ್ಷನ್ ಯಾರಿಗಾದರೂ ತಪ್ಪಿದ್ದಲ್ಲ, ಈ ಫ್ರಿಕ್ಷನ್ ಯಾರಿಗಾದರೂ ತಪ್ಪಿದ್ದಲ್ಲ. ಯಾರು ನಮಗೆ ಹಿತೈಷಿಗಳಾಗಿ ಹೇಳುತ್ತಾರೋ ಮಾಡುತ್ತಾರೋ, ಭಗವಂತ ಹೇಳ್ತಾನೆ ಮಾಡುತ್ತಾನೆ, ಎಲ್ಲ ಮಾಡ್ತಾನೆ, ಬಡಿತಾನೆ ಹಿಡ್ಕೊಂಡು, ಬಡಿತಾನೆ ಹಿಡ್ಕೊಂಡು. ಆದರೆ ಅವನನ್ನು ಅರ್ಥ ಮಾಡಿಕೊಂಡರೆ ಇವೆಲ್ಲವೂ ದುಃಖಕ್ಕೆ ಕಾರಣ ಆಗಲ್ಲ, ಇನ್ನಷ್ಟು ಅವನ ಮೇಲೆ ಪ್ರೀತಿ ಬರಲಿಕ್ಕೆ ಕಾರಣ ಆಗುತ್ತೆ. ಅದು ಅರ್ಥ ಮಾಡಿಕೊಂಡಿಲ್ಲ, ಅರ್ಥ ಮಾಡಿಕೊಂಡಿಲ್ಲ ಅವನ ಮೇಲೆ ಸಿಟ್ಟಿಗೆ ಕಾರಣ ಆಗುತ್ತೆ, ಇದೇನು ದೇವ ಹೀಗೆ ಮಾಡ್ತಾನೆ ಅಂತ. ಹೌದು ತಾನೆ? ನೋಡಿ, ಲಕ್ಷ್ಮೀದೇವಿಗೆ ತಂದೆ ಅಂತ ಕರೆಸಿಕೊಂಡಂಥವ್ರು ಯಾರು? ಸಮುದ್ರ ರಾಜ. ಹೌದು ತಾನೆ, ಅವರೇ ಆಕಾಶ ರಾಜ, ಅವರೇ ಆಕಾಶ ರಾಜ. ಎಷ್ಟು ಚೆನ್ನಾಗಿದೆ, ವರುಣ ದೇವರು ಸಮುದ್ರ ರಾಜ, ಅಲ್ಲಿಂದ ಹುಟ್ಟಿದವರೇ ಚಂದ್ರ ಲಕ್ಷ್ಮಿ, ಅವರೇ ಇಲ್ಲಿ ಬಂದರು ಆಕಾಶ ರಾಜರಾಗಿ, ಅಲ್ಲಿ ಅವರಿಗೆ ಮಗಳಾಗಿ ಸಿಕ್ಕವಳೇ ಲಕ್ಷ್ಮಿ, ಮಗನಾಗಿ ಬಂದವನೇ ಚಂದ್ರ. ಆ ಎರಡು ನೋಡಿ ಚೆನ್ನಾಗಿದೆ, ಚಂದ್ರ ಲಕ್ಷ್ಮಿ ಅವರ ಮಕ್ಕಳಾಗಿ ಬಂದರು. ಅದ್ಭುತ, ದೇವರೇ ಅಳಿಯನಾಗಿ ಸಿಕ್ಕಿದ್ದು, ಅಲ್ಲೂ ದೇವರೇ ಅಳಿಯ, ಅಲ್ಲೂ ಲಕ್ಷ್ಮೀದೇವಿಯ ಮಗಳು, ಅಲ್ಲೂ ಚಂದ್ರನೇ ಮಗ. ಹೌದಾ? ಅಂಥ ಆಕಾಶ ರಾಜ ಅದರ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ? ಮಾಧವ ಬ್ರಾಹ್ಮಣನಾಗಿದ್ದ. ಹೌದ್ ತಾನೆ? ಮಾಧವ ಬ್ರಾಹ್ಮಣ ಏನೇನು ಮಾಡಿದ್ದ? ಹೆಂಡತಿ, ತಂದೆ, ತಾಯಿ, ಕುಲಧರ್ಮ, ಬ್ರಾಹ್ಮಣ್ಯ ಎಲ್ಲ ಬಿಟ್ಟು ಚಂಡಾಲತ್ವವನ್ನು ಸ್ವೀಕಾರ ಮಾಡಿ ಯಾರೋ ಹೆಣ್ಣು, ಜಾರ ಹೆಣ್ಣು ಅಂತ ಆಕೆ ಹೇಳ್ತಾಳೆ, ಆಕೆ ಸಂಪರ್ಕ ಮಾಡ್ತಾ ಎಷ್ಟೋ ಕಾಲ ಇದ್ದು ಆಕೆ ಸತ್ತ ಮೇಲೆ ಮತ್ತು ರಾಜರ ಸಂಪರ್ಕ ತಿರುಗಾಡ್ತಾ ಇದ್ದಾರೆ, ರಾಜರ ಸಂಪರ್ಕ ಆಗಿ ಬೆಟ್ಟ ಹತ್ತಿ ಹೋಗ್ತಾನಲ್ಲ, ಆವಾಗ ಮತ್ತೂ ಬರುತ್ತೆ ಇವರಿಗೆ ಈ ಪ್ರಾರಬ್ಧ ಏನು, ಇವರಿಗೆ ಪ್ರಾರಬ್ಧ ಏನು, ಯಾಕೆ ಹೀಗಾಯಿತು? ಆವಾಗ ಉತ್ತರ ಕೊಡ್ತಾರೆ, ಸ್ವಾಮಿ ಸುಮ್ಮನೆ ಮಾಡಲಿಲ್ಲ. ಏನದು? ಆ ರೀತಿಯಾಗಿ ಅಲ್ಲಿ ಬಂದು ಆ ಬ್ರಾಹ್ಮಣನ ಸಂಘ ಮಾಡಿರತಕ್ಕಂಥ ಕುಂತಲ ಯಾರಿದ್ದಾಳಲ್ಲ, ಆಕೆ ಯಾರು ಗೊತ್ತಾ ಅಂದರು. ಪುರಾಣ ಅಂತರದಲ್ಲಿ ಹೇಳ್ತಾರೆ, ಆಕೆಯೇ ಗಂಗಾ, ಗಂಗಾದೇವಿ. ಆಕೆ ಎಲ್ಲೋ ಬಂದ್ಲು, ಎಲ್ಲೋ ಇದ್ಲು ಅಂತ ಆಕೆಗೆ ಭಗವಂತ ಈ ಜನ್ಮದಲ್ಲಿ ಗಂಡನ ಸಂಪರ್ಕ ಇಲ್ಲದೆ ದೂರ ಇದ್ದರೆ ಅವರಿಬ್ಬರನ್ನ ಒಟ್ಟು ಮಾಡಿದ್ದು ಸ್ವಾಮಿ. ಇದು ಅವನ ಒಳಗಿನಾಟ. ಮೇಲ್ನೋಟಕ್ಕದೇನಾಗಿತ್ತು, ಭೀಕರವಾಗಿರತಕ್ಕಂಥ ಸಾಮಾಜಿಕ ದ್ರೋಹ ತಪ್ಪು ಎಲ್ಲ ಆಗಿತ್ತು. ಅಲ್ಲಿ ನೋಡಿದರೆ ಒಳಗೆ ಅವರಿಬ್ಬರ ವಿಶೇಷವಾದ ಸಂಘವನ್ನು ಕೊಡಿಸಿ, ಗಂಡ ಹೆಂಡತಿಯವರು ನಿಯತ ಪತಿ ಪತ್ನಿ, ಪ್ರಾರಬ್ಧ ಕರ್ಮದಿಂದ ಆ ಕರ್ಮವನ್ನು ಹಾಗೆ ಉಂಡ ಮೇಲೆ ಆತನಿಗೆ ವಿಶೇಷವಾಗಿರತಕ್ಕಂಥ ಭಗವಂತನ ದರ್ಶನ ಆಯಿತು. ನೋಡಿ, ಮಾಧವ ಬ್ರಾಹ್ಮಣ ಒಂದು ವೇಳೆ ಇಡೀ ಬದುಕು ಮೊದಲಿದ್ದಂತೆ ತಾನೇ ಅಗ್ನಿಹೋತ್ರಾದಿಗಳು ಮಾಡಿಕೊಂತ ತಂದೆ ತಾಯಿ ಸೇವಾ ಮಾಡ್ತಾ ಆ ಹೆಂಡತಿ ಜೊತೆಗೆ ಹಾಗೇ ಇದ್ದಿದ್ದರೆ ಆತನಿಗೆ ಆಕಾಶರಾಜನಾಗಿ ಹುಟ್ಟುವಂಥ ಈ ರೀತಿಯಾದ ಯೋಗ ಬರ್ತಿತ್ತೋ ಇಲ್ಲಲ್ಲ. ಯಾರಿಂದ ಬಂತು ಆ ಲಾಭ? ಭಗವಂತನ ಸೇವಾ ಮಾಡುವ ಲಾಭ ಆಕೆ ಸಂಪರ್ಕದಿಂದ ಬಂತು. ನೋಡಿ, ಸ್ವಲ್ಪ ತಲೆ ಬಿಚ್ಚಿ ನೋಡಿದ್ರೆ ಗೊತ್ತಾಗುತ್ತೆ, ತಲೆ ಕೆಟ್ಟ ಹೋಗುತ್ತೆ. ಹಾಗೆ ಆಕೆ ಯಾರು? ಗಂಗಾ. ಗಂಗೆಯ ಅನುಗ್ರಹದಿಂದ ನಮಗೆ ಲಾಭ, ಆ ಗಂಗೆಯ ಸಂಪರ್ಕದಿಂದಲೇ ಅವರಿಗೆ ದೇವರನ್ನು ಅಳಿಯಾಗಿ ಪಡೆಯತಕ್ಕಂಥ ಲಾಭ ಬಂತು. ಆ ವೆಂಕಟಾದ್ರಿಯನ್ನು ಸ್ಪರ್ಶ ಮಾಡಿ ಪಾಪಗಳೆಲ್ಲ ದಹನ ಆಗಿ ಭಗವಂತನನ್ನೇ ಅಳಿಯನನ್ನಾಗಿ ಪಡೆಯತಕ್ಕಂಥ ಒಂದು ಸ್ವರೂಪದ ಅಧಿಕಾರ ಅದು ಹೊರಗೆ ಬಂದದ್ದೇ ಆಕೆಯಿಂದಾಗಿ. ಹೌದಾನೆ? ಆಕೆಯೇ ಪುನಃ ಆಕಾಶರಾಜನ ಹೆಂಡತಿಯಾಗಿ ಬಂದದ್ದು. ಅದಕ್ಕೆ ಗೋಪಾಲದಾಸರು ಹೇಳ್ತಾರೆ, ನಿನ್ನ ಕರ್ಮಗಳು ಚಿತ್ರ ವಿಚಿತ್ರವಯ್ಯ, ಅದರ ಬುಡ ನಮಗೆ ಅರ್ಥ ಆಗಲ್ಲ, ಅರ್ಥ ಆಗೋದೊಳಗೆ ಮುಗಿದೋಗಿರುತ್ತೆ. ಹೌದಲ್ಲವೇ? ಈ ರೀತಿಯಾಗಿ ಭಗವಂತ ಅವನು ಹಿತೈಷಿ. ಏನೇನು ಆ ನಾನಾ ರೀತಿಯಾದ ಆಟಗಳು ಆಡ್ತಾ ಇರ್ತಾನೆ, ಅವೆಲ್ಲವೂ ಅವನ ಒಳಗಿನ 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 ಆ ಆಲೋಚನೆ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ತಕ್ಷಕರಿಗೂ ಈ ರೀತಿಯಾಗಿರತಕ್ಕಂಥ ತೊಂದರೆಗಳು ಬಂದು ಕೊನೆ ಗಳಿಗೆಯಲ್ಲಿ ಬದುಕೋದು, ಇವೆಲ್ಲ ಅವನ ಆಟದಲ್ಲಿ ಪ್ರಧಾನ ಪಾತ್ರ. ಎಲ್ಲ ನೋಡ್ತಾ ಇದ್ರೆ ಇವೆಲ್ಲ ಸರಿ ಮುಂದೆ ಹೆಸರುಗಳು ಅದು ಇದು ಎಲ್ಲ ಕಥಾಭಾಗ ಹೋಗ್ತಾ ಇರುತ್ತೆ. ಪ್ರಧಾನ ಪಾಯಿಂಟರಲ್ಲಿ ನಿಲ್ಲುತ್ತೆ, ನಮ್ಗೆ ಬೇಕಾಗಿದ್ದು ಸಾಧನೆಗೆ ಅವನ ಕಡೆ ನಿಲ್ಲುತ್ತೆ. ನಾವು ನಮ್ಮ ಕರ್ಮಗಳಿಂದ ಸುತ್ತಾಕೊಂಡಿದ್ದೀವಿ, ಯಾವಾಗ ಹೇಗೆ ಪಲ್ಟಿಗಳು ಹೊಡಿತಾ ಹೋಗ್ತೀವೋ ಗೊತ್ತಿಲ್ಲ. ಅವನ ಪಾದವನ್ನು ಹಿಡಿದರೆ ಅವನೇ ಮಾಡಿಸ್ತಾ ಇರೋದು, ನಮಗೆ ಸರಿಯಾದ್ದನ್ನೇ ಮಾಡಿಸ್ತಾನೆ. ಅದಕ್ಕೆ ದೊಡ್ಡವರ ಮಾತಿನ ಅರ್ಥ ನಮಗಾಗಲ್ಲ, ದೊಡ್ಡವರ ಮಾತುಗಳ ಅರ್ಥ ನಮಗಾಗಲ್ಲ. ಅವನನ್ನು ಅರ್ಥ ಮಾಡಿಕೊಂಡವರೇ ದೊಡ್ಡವರು. ದೊಡ್ಡವರು ದೊಡ್ಡವರು ಅಂತೀರಿ, ದೊಡ್ಡವರ ಲಕ್ಷಣ ಏನು ಅಂತೀರಾ? ಹೇಳ್ತಾರೆ, ಆ ಭಗವಂತನ ಒಂದು ಆಲೋಚನಾ ವಿಧಾನ, ಅವನು ನಮಗೆ ಕಾಲ ಕಾಲಕ್ಕೆ ಏನು ಕೊಡ್ತಾ ಇದ್ದಾನೆ, ಎಲ್ಲ ಒಳ್ಳೆಯದಕ್ಕೆ ಕೊಡ್ತಾನೆ. ಹಾನಿ ಲಾಭ ಕ್ಲೇಷ ಮೋದ ಏನು ಆವ ಕ್ಷಣ ಕೊದಕಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ ಯಾರಿಗೆ ಬರುತ್ತೋ ಅವರನ್ನು ದೊಡ್ಡವರು ಅಂತ ಕರೆಯೋದು. ಇಡೀ ಶಾಸ್ತ್ರ ತಲೆಯಲ್ಲಿದ್ದರೂ ಅದರ ಸಾರ ನೀ ಕೊಟ್ಟದ್ದು ಒಳ್ಳೆಯದಕ್ಕೆ ಎಂಬುದು ಬರಲಿಲ್ಲ, ಅವಾಗದು ಶಾಸ್ತ್ರ ಕಟ್ಟಿಕೊಂಡು ಏನು ಉಪಯೋಗ, ಅವರು ಓದಿ ಏನು ಉಪಯೋಗ? ಶಾಸ್ತ್ರ ಪ್ರಯೋಜನ ಇಲ್ಲ ಅಂತಲ್ಲ, ಅವರಿಗೆ ಶಾಸ್ತ್ರದಿಂದ ಬರಬೇಕಾದ ಪ್ರಯೋಜನ ಆಗಿಲ್ಲ ಅಂತರ್ಥ. ಆ ರೀತಿಯಲ್ಲಿ ವಾಸುಕಿಯ ಕುಲದಲ್ಲಿ ಬಂದಿರತಕ್ಕಂಥ ಅವಶಾನ್ ಮಾತೃವಾಗ್ದಂಡ ಪೀಡಿತಾನ್, ಆ ಹೋಮದಲ್ಲಿ ಅವರು ಬಿದ್ದದ್ದಕ್ಕೆ ಕಾರಣ ಏನು ಗೊತ್ತಾ? ರಾಜ ಕಾರಣ ಅಲ್ಲ, ತಾಯಿಯ ಶಾಪ ಕಾರಣ ಆಗಿತ್ತು. ಕೃಪಣಾನ್ ಹುತಾನ್, ಅದಕ್ಕೆ ಕಾರಣ ಏನಾಗಿತ್ತು? ಅವರದ್ದೇ ಕರ್ಮ. ಕರ್ಮ ಬಂಧಿತರಾದಂಥ ಅವರು ದೀನರಾಗಿ ಅಗ್ನಿಯಲ್ಲಿ ಸುಟ್ಟು ಹೋದರು. ಅಂದರೆ ಜೀವಕ್ಕೆ ನಾಶವಿಲ್ಲ, ಶರೀರ ತ್ಯಾಗ ಆಯಿತು. ಆ ಶರೀರ ತ್ಯಾಗ ಆದ ರೀತಿ ಹೀಗಿತ್ತು, ಅದಕ್ಕೆ ಕರ್ಮ ಕಾರಣ ಆಯಿತು. ಅದರಲ್ಲಿ ಅವರ ಹೆಸರುಗಳನ್ನೆಲ್ಲ ಹೇಳ್ತಾ ಬರ್ತಾರೆ. ಕೋಟಿಶೋ ಮಾನಸ ಪೂರ್ಣ ಶಲಃ ಪಾಲೋ ಹಲೀಮಕಃ ಪಿಚ್ಛಲ ಕೌಣಪಶ್ಚಕ್ರ ಕಾಲವೇಗ ಪ್ರಕಾಲನ ಹಿರಣ್ಯ ಬಾಹುಶರಣ ಕಕ್ಷಕ ಕಾಲದಂತಕ. ಕೋಟಿಶ ಮಾನಸ ಪೂರ್ಣ ಶಲ ಪಾಲ ಹಲೀಮಕ ಪಿಚ್ಛಲ ಕೌಣಪ ಚಕ್ರ ಕಾಲವೇಗ ಪ್ರಕಾಲ ಪ್ರಕಾಲನ ಅಂತ ಹಿರಣ್ಯ ಬಾಹು ಶರಣ ಕಕ್ಷಕ ಕಾಲದಂತಕ ಅಂತ ವಿಶೇಷವಾಗಿರತಕ್ಕಂಥ ಮುಖ್ಯರಾದವರು. ಏತೇ ವಾಸುಕಿಯ ನಾಗಾಹ ಪ್ರವಿಷ್ಟಾ ಹವ್ಯವಾಹನೇ. ಇವೆಲ್ಲ ವಾಸುಕಿ ಕುಲದಿಂದ ಹುಟ್ಟಿರತಕ್ಕಂಥ ನಾಗರು, ಹವ್ಯವಾಹನದಲ್ಲಿ ಅಗ್ನಿಯಲ್ಲಿ ಪ್ರವೇಶ ಮಾಡಿದವರು. ಅನ್ಯೇಚ ಬಹವೋ ವಿಪ್ರ ತಥಾ ವೈ ಕುಲಸಂಭವಾಹ ಪ್ರದೀಪ್ತಾಗ್ನೌ ಹುತಾಸ್ಸರ್ವೇ ಘೋರ ರೂಪಾಹ ಮಹಾಬಲಾಹ. ಇನ್ನ ಭಯಂಕರವಾಗಿರತಕ್ಕಂಥ ಮಹಾಬಲಿಷ್ಠರು, ತುಂಬ ದೊಡ್ಡ ದೊಡ್ಡ ಶರೀರ ಇರತಕ್ಕಂಥವರು, ವಾಸುಕಿಯ ವಂಶದರೇ ಬಂದವರು ಸರ್ಪಾಗ್ನಿಯಲ್ಲಿ ಆಹುತಿಯಾಗಿದ್ದಾರೆ. ನಂತರ ತಕ್ಷಕಸ್ಯ ಕುಲೇ ಜಾತಾನ್ ಪ್ರವಕ್ಷ್ಯಾಮಿ ನಿಬೋಧತಾನ್. ತಕ್ಷಕನ ಕುಲದಲ್ಲಿ ಬಂದಿರತಕ್ಕಂಥವರು ಯಾರ್ಯಾರು ಬಿದ್ದರೋ ಅವರ ಹೆಸರನ್ನು ಹೇಳುತ್ತೇನೆ ಕೇಳಿ ಅಂತ ಹೇಳಿದಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಮಿಕ್ಕದ್ದನ್ನು ನಾಳೆ ನೋಡೋಣ.